ನಮಸ್ಕಾರ, ಊಟಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಕೊಡುಗೆ. ಪ್ರತಿಪಕ್ಷ ಜ್ಞಾನದ ಔತಣ. ಆಹಾರ ವಿಜ್ಞಾನ, ಶುಚಿತ್ವ, ಪೋಷಣೆ ಕುರಿತ ಸ್ವಾರಸ್ಯಕರ ಮಾಹಿತಿಯನ್ನು ಊಟಪಾಠ ಪ್ರತಿ 15 ದಿನಕ್ಕೊಮ್ಮೆ ನಿಮಗೆ ತಲುಪಿಸುತ್ತದೆ. ಸಂಪುಟ 1, ಸಂಚಿಕೆ 11, 26 ಜುಲೈ 2019. ಊಟಪಾಠದ ಇಂದಿನ ಸವಿಯೂಟದಲ್ಲಿ ಇವೆ: ನೀರ, ತೆಂಗಿನ ಮರದ ಸುರೆ, ಹುದುಗುವಿಕೆ, ಮಜ್ಜಿಗೆ ಮತ್ತು ಹೆಂಡದ ನಡುವಿನ ಸೀಮೆ, ನೀರ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ. ಸಿಎಸ್ಐಆರ್ ಸಿಎಫ್ಟಿಆರ್ಐನ ಹಿರಿಯ ತಂತ್ರಜ್ಞಾನ ಅಧಿಕಾರಿಯಾದ ಡಾಕ್ಟರ್ ಎ ಚಕ್ರವರ್ತಿ ಅವರೊಂದಿಗೆ ಒಂದು ಸಂದರ್ಶನ.
ನೀರ, ತೆಂಗಿನ ಮರದ ಸುರೆ. ತೆಂಗಿನ ಮರ ಭಾರತೀಯರಿಗಂತೂ ಕಲ್ಪವೃಕ್ಷವೇ ಸರಿ. ಯಾಕೆಂದ್ರೆ ಅದು ಆಹಾರ, ಔಷಧಿ, ತೆಂಗಿನ ಎಣ್ಣೆ, ತೆಂಗಿನ ನಾರು, ಇಂಧನ, ಪಾನೀಯ, ಹೀಗೆ ಕೇಳಿದ್ದನ್ನೆಲ್ಲ ಕೊಡುವಂತಹ ಕಾಮಧೇನು. ಇದರಲ್ಲಿ ಹೊಂಬಾಳೆಯಿಂದ ಬರುವಂತಹ ಸಿಹಿರಸವಾದ ನೀರಾವು ಸಹ ಸೇರಿದೆ. ಎಲ್ಲಾ ತೆಂಗಿನ ಮರಗಳಲ್ಲೂ ಗಂಡು ಮತ್ತು ಹೆಣ್ಣು ಹೂಗಳೆರಡೂ ಇರುತ್ತದೆ. ಈ ಹೂಗಳು ತುಂಬಾ ಮೃದುವಾಗಿರುವುದರಿಂದ ಅವುಗಳನ್ನ ದೊಡ್ಡ ಎಲೆಯಂತಹ ಕವಚ ರಕ್ಷಿಸುತ್ತದೆ. ಈ ಕವಚವನ್ನೇ ಸ್ಪಾಡಿಕ್ಸ್ ಅಂತ ಕರೆಯಲಾಗುತ್ತೆ. ಇದೇ ತೆಂಗಿನ ಮರದ ಹೂದಳ ಅಥವಾ ಹೊಂಬಾಳೆ. ಎಳನೀರು ಬಲಿಯುವುದಕ್ಕೂ ಮೊದಲು ಹೊಂಬಾಳೆ ಸಿಹಿಯಾದ ರಸವನ್ನ ಒಸರುತ್ತದೆ. ಇದೇ ನೀರ. ಸಿಹಿಯಾದ ನೀರ ಮುಂದೆ ಹುಳಿತು ಹೆಂಡವಾಗುತ್ತದೆ. ಗ್ರಾಮೀಣ ಜನತೆ ಸಾಂಪ್ರದಾಯಿಕವಾಗಿ ಇದನ್ನು ಹೂಗುಚ್ಛಗಳಿಂದ ತೆಗೆದು ಸೇವಿಸುತ್ತಾರೆ. ನೀರವನ್ನ ಕಲ್ಪರಸವೆಂದು ಸಹ ಹೇಳಬಹುದು. ಕನ್ನಡದಲ್ಲಿ ಇದಕ್ಕೆ ನೀರ ಎಂದು, ಹುಳಿತಾಗ ಕಳ್ಳು ಅಥವಾ ಹೆಂಡ ಎಂದು ಹೇಳುತ್ತಾರೆ. ತಮಿಳಿನಲ್ಲಿ ಪಡನೀರು ಅಂತ ಕರೆಯುತ್ತಾರೆ. ನೀರವನ್ನ ಕೇವಲ ತೆಂಗಿನ ಮರದಿಂದ ಮಾತ್ರ ಅಲ್ಲ, ಈಚಲ ಮರದಿಂದಲೂ ಸಹ ತೆಗೆಯುತ್ತಾರೆ. ತಾಜಾ ನೀರ ಸಿಹಿಯಾದ ಪಾನೀಯ. ನೀರವನ್ನ ಸೂರ್ಯೋದಯಕ್ಕೂ ಮುನ್ನ ತೆಗೆಯುತ್ತಾರೆ. ಆಗ ತಾನೇ ಮರದಿಂದ ತೆಗೆದ ನೀರಾದ ಬಣ್ಣ ತೆಳು ಚಿನ್ನದ ಬಣ್ಣವಾಗಿರುತ್ತದೆ. ಸ್ವಲ್ಪ ಮಟ್ಟದಲ್ಲಿ ಕ್ಷಾರವಾಗಿ ಇರುತ್ತದೆ. ಹಾಗೆಯೇ ಬಿಟ್ರೆ ಕೆಲವೇ ಗಂಟೆಗಳ ಅಂತರದಲ್ಲಿ ಅದು ಹುದುಗಿ ಹುಳಿಯಾದ ಹೆಂಡವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಸಮಯದಲ್ಲಿ 7ಕ್ಕಿಂತ ಹೆಚ್ಚು ಇದ್ದಂತಹ pH ಪ್ರಮಾಣವು 6ಕ್ಕಿಂತ ಕೆಳಗಿಳಿಯುತ್ತದೆ. ಭಾರತವಲ್ಲದೆ ಶ್ರೀಲಂಕಾ, ಆಫ್ರಿಕಾ, ಮಲೇಷಿಯಾ, ಇಂಡೋನೇಷಿಯಾ, ಥೈಲ್ಯಾಂಡ್ ಮತ್ತು ಮಯನ್ಮಾರ್ ದೇಶಗಳಲ್ಲಿಯೂ ಸಹ ನೀರವನ್ನ ಪೇಯವನ್ನಾಗಿ ಬಳಸುತ್ತಾರೆ. ಹಾಗಾದ್ರೆ ಯಾವ ವಯಸ್ಸಿನ ಹಾಗೂ ಯಾವ ರೀತಿಯ ತೆಂಗಿನ ಮರಗಳು ನೀರವನ್ನು ತೆಗೆಯಲು ಸೂಕ್ತ ಅಂತ ಕೇಳ್ತಾ ಇದ್ದೀರಾ? ಆರೋಗ್ಯಯುತವಾದಂತಹ ದಟ್ಟವಾದ ಶಿರವಿರುವ ಗರಿಭರಿತ ಮಧ್ಯ ವಯಸ್ಸಿನ ಮರಗಳು ನೀರ ತೆಗೆಯಲು ಸೂಕ್ತ. ಅದರಲ್ಲೂ 40 ವರ್ಷದ ಹೆಚ್ಚು ಕಾಯಿಗಳನ್ನು ಬಿಡುವಂತಹ ಮರಗಳಿಂದ ಸಾಕಷ್ಟು ನೀರವನ್ನು ಉತ್ಪಾದಿಸಬಹುದು. ಭಾರತದಲ್ಲಿ ಎಳೆ ವಯಸ್ಸಿನ ಮರಗಳಿಂದ ನೀರ ತೆಗೆಯುವುದು ಹೆಚ್ಚು. ಹೆಚ್ಚು ತೆಂಗಿನ ಕಾಯಿಗಳನ್ನು ಬಿಡುವ ಮರಗಳು ಹೆಚ್ಚು ನೀರ ಕೊಡುತ್ತವೆಂಬ ನಿಯಮವೇನೂ ಇಲ್ಲ. ಕಾಯಿ ತಳೆಯದ ಆದರೆ ಬರೇ ಹೂತಳೆದ ಮರಗಳಿಂದಲೂ ಸಹ ನೀರ ತೆಗೆಯಬಹುದು. ನೀರ ಸಿಹಿಯಾದ, ಪುಷ್ಟಿದಾಯಕ ಹಾಗೂ ಚೇತೋಹಾರಿ ಪಾನೀಯ. ಇದರಲ್ಲಿ ಬಿ ಮತ್ತು ಸಿ ಜೀವಸತ್ವಗಳು ಹೆಚ್ಚು ಪ್ರಮಾಣದಲ್ಲಿದೆ. ಪ್ರೋಟೀನ್ಗಳು, ಸಕ್ಕರೆ, ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣ ಇತ್ಯಾದಿ ಲವಣಾಂಶಗಳು ಸಹ ಹೇರಳವಾಗಿದೆ. ಇದು ಕೇವಲ ಆರೋಗ್ಯಯುತ ಪಾನೀಯ ಅಷ್ಟೇ ಅಲ್ಲ, ಇದರಿಂದ ಬಹು ಉಪಯುಕ್ತವಾದ ಸಿರಪ್ ಅಥವಾ ಕಾಕಂಬಿ, ಜೇನು, ಸಕ್ಕರೆ ಮತ್ತು ಬೆಲ್ಲವನ್ನು ಕೂಡ ತಯಾರಿಸಬಹುದು. ಇದರಲ್ಲಿ ಇರುವಂತಹ ಸಕ್ಕರೆ ನೈಸರ್ಗಿಕವಾದ್ದರಿಂದ ಒಳಿತು ಕೂಡ. ಹೆಚ್ಚಿನ ಖನಿಜಾಂಶದ ಜೊತೆಗೆ ಅಮೈನೋ ಆಸಿಡ್, ವಿಟಮಿನ್ಗಳು ಹಾಗೂ ಪ್ರತಿಕಾಯಗಳು ಸಹ ಇದರಲ್ಲಿ ಇರುತ್ತದೆ. ನೀರವನ್ನ ಬಹಳ ಕಾಲ ಕೆಡದಂತೆ, ಅದರ ಸಹಜ ಕಂಪು ಹೋಗದಂತೆ ಪ್ಯಾಶ್ಚರೀಕರಣ ಮಾಡಿ ಶೇಖರಿಸಬಹುದು ಸಹ. ಭಾರತವನ್ನ ಹೊರತುಪಡಿಸಿ ತೆಂಗಿನಕಾಯಿ ಉತ್ಪಾದಿಸುವ ಎಲ್ಲಾ ರಾಷ್ಟ್ರಗಳು ನೀರವನ್ನ ಉತ್ಪಾದಿಸಿ ಮಾರಾಟ ಮಾಡುವಲ್ಲಿ ಮುಂಚೂಣಿಯಲ್ಲಿದೆ. ನಾವೇಕೆ ಹಿಂದೆ ಸರಿದೆವು ಅಂತ ಹೇಳ್ತಾ ಇದ್ದೀರಾ? ಇದಕ್ಕೆ ಕಾರಣ ಭಾರತೀಯರಲ್ಲಿ ನೀರಾದ ಬಗ್ಗೆ ಹೆಚ್ಚಿನ ಅರಿವಿಲ್ಲದಿರುವುದು ಎಂದು ಹೇಳಬಹುದು. ನೀರಾದ ಇಳುವರಿಯು ಮರದಿಂದ ಮರಕ್ಕೆ, ಋತುವಿನಿಂದ ಋತುವಿಗೆ, ಹೊಂಬಾಳೆಯಿಂದ ಹೊಂಬಾಳೆಗೆ ವ್ಯತ್ಯಾಸವಿರುತ್ತದೆ. ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 4 ತಿಂಗಳ ಕಾಲ ನೀರಾವನ್ನ ತೆಗೆಯಬಹುದು. ಅನಂತರ ಪುನರುಜ್ಜೀವನಗೊಳ್ಳಲು ಮರಕ್ಕೆ ಅವಕಾಶ ಕೊಡಬೇಕು. ನೀರ ತೆಗೆಯಲು ಪ್ರಾರಂಭಿಸಿದ 3 ತಿಂಗಳ ಒಳಗೆ ಸಾಕಷ್ಟು ನೀರ ಉತ್ಪತ್ತಿಯಾಗುತ್ತದೆ. ನಮ್ಮ ದೇಶದಲ್ಲಿ ಒಂದು ಹೊಂಬಾಳೆ ಸರಾಸರಿ 18 ಲೀಟರ್ನಷ್ಟು ನೀರ ಕೊಡಬಲ್ಲದು. ಅಂದ್ರೆ ಸುಮಾರು ಒಂದು ದಿನಕ್ಕೆ 1.5 ಲೀಟರ್ನಷ್ಟು ನೀರ ಉತ್ಪತ್ತಿಯಾಗುತ್ತದೆ ಎಂದರ್ಥ. ಫಿಲಿಪೈನ್ಸ್ನಲ್ಲಿ ಆರೋಗ್ಯಯುತವಾದಂತಹ ಮರವು ಒಂದು ವರ್ಷಕ್ಕೆ ಸುಮಾರು 400 ಲೀಟರ್ಗಳಷ್ಟು ನೀರಾವನ್ನ ಉತ್ಪತ್ತಿ ಮಾಡುತ್ತದಂತೆ. ಯಾವ ಋತುವಿನಲ್ಲಿ ಹೆಚ್ಚು ನೀರ ಉತ್ಪತ್ತಿಯಾಗುತ್ತೆ? ಇದೇ ಅಲ್ವಾ ನಿಮ್ಮ ಪ್ರಶ್ನೆ? ಎಲ್ಲಾ ಕಾಲದಲ್ಲೂ ನೀರ ಒಸರುತ್ತದೆ. ಚಳಿ ಇರಲಿ, ಬಿಸಿ ಇರಲಿ, ಮಳೆ ಇರಲಿ, ನೀವು ನೀರಾವನ್ನ ತೆಗಿಬಹುದು. ಅಂದ್ರೆ ವರ್ಷ ಪೂರ್ತಿ ನೀರಾವನ್ನ ತೆಗೆಯಬಹುದು ಅಂತಂದಾಯ್ತು. ಆದ್ರೆ ವರ್ಷದಲ್ಲಿ ಕೆಲವು ಮಾಸಗಳಲ್ಲಿ ಮಾತ್ರ ನೀರ ಹೆಚ್ಚು ಸಿಗುವುದು, ಉಳಿದ ಕಾಲದಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಇರುವುದರಿಂದ ಇದು ಲಾಭದಾಯಕವಲ್ಲ. ಭಾರತದಲ್ಲಿ 2 ಮುಖ್ಯ ಋತುಗಳಲ್ಲಿ ಹೆಚ್ಚು ನೀರಾವನ್ನ ತೆಗೆಯಲಾಗುತ್ತದೆ. ನವೆಂಬರ್ನಿಂದ ಮಾರ್ಚ್ ತಿಂಗಳವರೆಗೆ ಇರುವ ಶುಷ್ಕ ಹವೆ ಮತ್ತು ಏಪ್ರಿಲ್ನಿಂದ ಅಕ್ಟೋಬರ್ ತಿಂಗಳ ನಡುವೆ ಇರುವ ತೇವಭರಿತ ಮಾಸಗಳಲ್ಲಿ ನೀರಾವನ್ನ ತೆಗೆಯುತ್ತಾರೆ. ಮೋಡ ಮುಚ್ಚಿದ ವಾತಾವರಣದಲ್ಲಿ ತೆಂಗಿನ ಮರಗಳು ಹೆಚ್ಚಿನ ಪ್ರಮಾಣದ ನೀರಾವನ್ನು ಹೊರಸೂಸುತ್ತದೆ. ಆದರೆ ಬೇಸಿಗೆಯಲ್ಲಿ ನೀರಾದ ಇಳುವರಿ ಕಡಿಮೆಯಾಗುತ್ತದೆ. ನಿಜ, ನೀರಾದ ಪ್ರಮಾಣ ಚಳಿಗಾಲದಲ್ಲಿ ಹೆಚ್ಚಾಗಿದ್ದು ಬೇಸಿಗೆ ಬಂದಂತೆಲ್ಲ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದಲ್ಲದೆ ನೀರ ಇಳುವರಿಯ ದರ ದಿನ ಮತ್ತು ರಾತ್ರಿಯಲ್ಲಿ ಒಂದೇ ರೀತಿ ಇರುವುದಿಲ್ಲ. ಹಗಲಿಗಿಂತ ತಂಪಾದ ರಾತ್ರಿಯಲ್ಲಿ ಮರಗಳು ಹೆಚ್ಚು ನೀರಾವನ್ನ ಕೊಡುತ್ತದೆ. ಫಿಲಿಪೈನ್ಸ್ನಲ್ಲಿ ನಡೆದ ಸಂಶೋಧನೆಯ ಪ್ರಕಾರ ನೀರಾದ ಇಳುವರಿಯು ನೀರ ಇಳಿಸುವ ಸಮಯದ ಮೇಲೂ ಸಹ ಅವಲಂಬಿತವಾಗಿರುತ್ತದಂತೆ. ಮುಂಜಾನೆಯ 8-10 ಗಂಟೆ ನೀರಾವನ್ನ ಮರದಿಂದ ತೆಗೆಯಲು ಪ್ರಶಸ್ತವಾದಂತಹ ಸಮಯ ಮತ್ತು ಮಧ್ಯಾಹ್ನ 1-2 ಹೊತ್ತಿಗೆ ನೀರ ಹೊರಸೂಸುವ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಬರ, ಪೌಷ್ಟಿಕಾಂಶದ ಕೊರತೆ, ಮಳೆ ಮತ್ತು ಗಾಳಿಯೂ ಸಹ ನೀರ ಇಳುವರಿಯ ಮೇಲೆ ಪರಿಣಾಮ ಬೀರುವುದುಂಟು. ಕೆಲವು ದೇಶಗಳಲ್ಲಿ ಸಸ್ಯದ ಹಾರ್ಮೋನ್ಗಳನ್ನ ಬಳಸಿಕೊಂಡು ಸಹ ನೀರ ಉತ್ಪಾದನೆಯನ್ನ ಹೆಚ್ಚಿಸಲಾಗುತ್ತದೆ. ತೆಂಗು ಬೆಳೆಗಾರರಿಗೆ ನೀರ ತಯಾರಿಕೆ ಆಶಾದಾಯಕ ಹಾಗೂ ಮೌಲ್ಯವರ್ಧಿತ ಉತ್ಪನ್ನವಾಗಿದೆ. ಇದರಿಂದ ತೆಂಗು ಬೆಳೆಗಾರರಿಗೆ ಪರ್ಯಾಯ ಮಾರ್ಗ ಸಿಕ್ಕಿದಂತೆ ಅಲ್ವಾ?
ಹುದುಗುವಿಕೆ, ಮಜ್ಜಿಗೆ ಮತ್ತು ಹೆಂಡದ ನಡುವಿನ ತೆಳು ಪರದೆ. ಮಜ್ಜಿಗೆ ಹಾಗೂ ಹೆಂಡದ ಪರಿಚಯ ನಿಮಗೆಲ್ಲ ಇರಲೇಬೇಕು, ಅದರ ವ್ಯತ್ಯಾಸವೂ ತಿಳಿದಿರಬೇಕು ಎಂದು ತಿಳಿಯುತ್ತೇನೆ. ಹಾಗಾದರೆ ವೈಜ್ಞಾನಿಕವಾಗಿ ಅವೆರಡರ ನಡುವಿನ ವ್ಯತ್ಯಾಸವೇನು, ಅವುಗಳ ತಯಾರಿಕೆಯ ವಿಧಾನ ಮತ್ತು ರಾಸಾಯನಿಕ ಅಂಶಗಳೇನು ಎಂದಿರಾ? ಮೊದಲನೆಯದಾಗಿ ಮಜ್ಜಿಗೆ ಮತ್ತು ಹೆಂಡ ಎರಡೂ ಹುದುಗುವಿಕೆಯ ಉತ್ಪನ್ನಗಳೇ. ಹಾಗಾದರೆ ಹುದುಗುವಿಕೆ ಎಂದರೇನು, ಅವುಗಳಲ್ಲಿ ಎಷ್ಟು ವಿಧ ತಿಳಿಯೋಣ ಬನ್ನಿ. ಬ್ಯಾಕ್ಟೀರಿಯಾ, ಈಸ್ಟ್ ಹಾಗೂ ಇತರ ಸೂಕ್ಷ್ಮಜೀವಿಗಳಿಗೆ ಉಸಿರಾಡಲು ಆಮ್ಲಜನಕ ದೊರೆಯದೇ ಇದ್ದಾಗ ಅವು ನಡೆಸುವ ಕ್ರಿಯೆಯೇ ಹುದುಗುವಿಕೆ. ನಾವು ಉಸಿರಾಡುವಾಗ ಹೇಗೆ ಸಕ್ಕರೆಯು ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆಯೋ ಹಾಗೆಯೇ ಹುದುಗುವಿಕೆಯ ಸಂದರ್ಭದಲ್ಲಿ ಸಕ್ಕರೆಯಿಂದ ಶಕ್ತಿ ಉತ್ಪಾದನೆ ಆಗುತ್ತದೆ. ಆದರೆ ಈ ಸಂದರ್ಭದಲ್ಲಿ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡಿನ ಬದಲಾಗಿ ಕಾರ್ಬನ್ ಡೈಆಕ್ಸೈಡು ಹಾಗೂ ಆಮ್ಲ ಅನಿಲ ಅಥವಾ ಆಲ್ಕೋಹಾಲ್ ಉತ್ಪಾದನೆ ಆಗುತ್ತದೆ ಅಷ್ಟೇ. ಹುದುಗುವಿಕೆ ಒಂದು ನೈಸರ್ಗಿಕ ಕ್ರಿಯೆ, ನಮ್ಮ ಸುತ್ತಮುತ್ತಲೂ ಎಡಬಿಡದೆ ಆಗುತ್ತಿರುವ ಕ್ರಿಯೆ. ಇದರಲ್ಲಿ ಕಿಣ್ವಗಳು ಅಥವಾ ಎನ್ಝೈಮ್ಗಳು ಬಲು ಮುಖ್ಯ ಪಾತ್ರ ವಹಿಸುವುದರಿಂದ ಇದರ ಅಧ್ಯಯನವನ್ನು ಝೈಮಾಲಜಿ ಅಥವಾ ಕಿಣ್ವನ ಶಾಸ್ತ್ರ ಎಂದು ಕರೆದಿದ್ದಾರೆ. ಹುದುಗುವಿಕೆಯನ್ನು ನಮ್ಮ ಲಾಭಕ್ಕಾಗಿ ನಾವು ಹಿಂದಷ್ಟೇ ಬಳಸುತ್ತಿಲ್ಲ, ಈ ತಂತ್ರಜ್ಞಾನವನ್ನು 10,000 ವರ್ಷಗಳಿಂದ ನಾವು ಉಪಯೋಗಿಸುತ್ತಿದ್ದೇವೆ. ನವಶಿಲಾಯುಗದ ಕಾಲದಿಂದಲೂ ವೈನ್, ಬಿಯರ್, ಮೊಸರು, ಚೀಸ್ ಮತ್ತು ಬ್ರೆಡ್ ಮುಂತಾದ ಆಹಾರಗಳನ್ನು ತಯಾರಿಸಲು ಹುದುಗುವಿಕೆಯನ್ನು ಮಾನವರು ಬಳಸುತ್ತಿದ್ದರು. ನಮ್ಮಲ್ಲೂ ಅಷ್ಟೇ, ದಕ್ಷಿಣ ಭಾರತದ ಇಡ್ಲಿ, ಗುಜರಾತಿನ ಧೋಕ್ಲಾದಂತ ತಿನಿಸುಗಳು ಹುದುಗುವಿಕೆಯ ಉತ್ಪನ್ನಗಳೇ. ಆಹಾರದ ಪೋಷಕಾಂಶವನ್ನು ಹೆಚ್ಚಿಸಿ ಹೊಸ ಹೊಸ ಸವಿರುಚಿಗಳನ್ನು ತರಲು, ಆಹಾರವನ್ನು ಕೆಡದಂತೆ ಇಡಲು ಪಾರಂಪರಿಕವಾಗಿ ಹುದುಗುವಿಕೆಯನ್ನು ಬಳಸಿದ್ದೇವೆ. ಹುದುಗುವಿಕೆಯ ಬಗ್ಗೆ ಸಾಕಷ್ಟು ಸಂಶೋಧನೆಗಳೂ ನಡೆದಿವೆ, ಸಾಕಷ್ಟು ನಾವು ತಿಳಿದುಕೊಂಡಿದ್ದೇವೆ ಕೂಡ. ಆದರೆ ಹಿಂದೆ ಹೀಗಿರಲಿಲ್ಲ. ಸಾಮಾನ್ಯ ರಾಸಾಯನಿಕ ಕ್ರಿಯೆಗಳಂತಲ್ಲದ ಹುದುಗುವಿಕೆಗೆ ಬೇರೆ ಬೇರೆ ಕಾರಣಗಳನ್ನು ವಿಜ್ಞಾನಿಗಳು ಕೊಟ್ಟಿದ್ದರು. ಕೆಲವು ರಾಸಾಯನಿಕ ಶಾಸ್ತ್ರಜ್ಞರಂತೂ ಹುದುಗುವಿಕೆ ಎಂದರೆ ಅದೊಂದು ರಾಸಾಯನಿಕ ಕ್ರಿಯೆ ಮತ್ತು ಅಣುಗಳ ಕಂಪನದಿಂದ ಹೀಗಾಗುತ್ತದೆ ಎಂದುಕೊಂಡಿದ್ದರು. ಆದರೆ 1850-60 ದಶಕದಲ್ಲಿ ಪ್ರಖ್ಯಾತ ವಿಜ್ಞಾನಿ ಲೂಯಿಸ್ ಪಾಶ್ಚರ್ ಹುದುಗುವಿಕೆಗೆ ಜೈವಿಕ ಚಟುವಟಿಕೆಯೇ ಕಾರಣವೆಂದು ಪ್ರಾಯೋಗಿಕವಾಗಿ ನಿರೂಪಿಸಿದ ಮೇಲೆ ಇದು ರಾಸಾಯನಿಕ ಕ್ರಿಯೆಯಲ್ಲ, ಜೈವಿಕ ಚಟುವಟಿಕೆ ಎಂದು ಎಲ್ಲರಿಗೂ ಸ್ಪಷ್ಟವಾಯಿತು. ಎಂತಹ ಪರಿಸರದಲ್ಲಿ ಇದಾಗುತ್ತದೆ ಎನ್ನುವುದರ ಆಧಾರದ ಮೇಲೆ ಹುದುಗುವಿಕೆಯನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಏರೋಬಿಕ್ ಹುದುಗುವಿಕೆ, ಅರ್ಥಾತ್ ಏರೋಬಿಕ್ ಫರ್ಮೆಂಟೇಷನ್. ಹೆಸರೇ ಹೇಳುವ ಹಾಗೆ ಈ ಕ್ರಿಯೆ ನಡೆಯಲು ಆಮ್ಲಜನಕ ಬೇಕು. ಆದರೆ ಈ ಕ್ರಿಯೆಯಲ್ಲಿ ಸಕ್ಕರೆಯು ಆಲ್ಕೋಹಾಲ್ ಆಗಬೇಕಾದರೆ ಆಮ್ಲಜನಕ ಇರಬೇಕು. ಇದು ಸ್ವಲ್ಪ ಅಪರೂಪದ ರಾಸಾಯನಿಕ ಕ್ರಿಯೆ, ಆದರೆ ಈಸ್ಟುಗಳಲ್ಲಿ ಬಲು ಸಾಮಾನ್ಯವಾದಂಥದ್ದು. ವೈನ್, ಬಿಯರ್, ಬ್ರೆಡ್ ಮತ್ತು ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೈವಿಕ ಇಂಧನಗಳು ಈ ಕ್ರಿಯೆಯ ಫಲ. ಎರಡನೆಯದು ಎನರೋಬಿಕ್ ಫರ್ಮೆಂಟೇಷನ್ ಅಥವಾ ಅವಾಯು ಹುದುಗುವಿಕೆ. ಇದು ಆಮ್ಲಜನಕ ಇಲ್ಲದೆಡೆ ಅಥವಾ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಆಗುವ ಕ್ರಿಯೆ. ಇಲ್ಲಿಯೂ ಆಮ್ಲಜನಕ ಇಲ್ಲದಾಗಲೂ ಸಕ್ಕರೆಯು ಒಡೆದು ಶಕ್ತಿ ಉತ್ಪಾದನೆ ಆಗುತ್ತದೆ. ಸಕ್ಕರೆಯಿಂದ ಯಾವ ಉತ್ಪಾದನೆಗಳು ಹುಟ್ಟುತ್ತವೆ ಎನ್ನುವುದನ್ನು ಅವಲಂಬಿಸಿ ಎರಡು ವಿಧಗಳನ್ನು ಗುರುತಿಸಬಹುದು. ಇವನ್ನು ಎಥನಾಲ್ ಹುದುಗುವಿಕೆ ಹಾಗೂ ಲ್ಯಾಕ್ಟಿಕ್ ಆಮ್ಲದ ಹುದುಗುವಿಕೆ ಎನ್ನುತ್ತಾರೆ. ಎರಡೂ ವಿಧದಲ್ಲಿಯೂ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಣುಗಳನ್ನು ತಯಾರಿಸಲು ಬೇಕಾದ ನಿಕೋಟಿನಮೈಡ್ ಡೈಫಾಸ್ಫೇಟ್ ಅಣುಗಳು ಬಳಕೆಯಾಗುತ್ತವೆ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ ನಮ್ಮ ಜೀವಕೋಶಗಳಲ್ಲಿ ಇರುವ ಶಕ್ತಿಯ ರೂಪ, ಇವುಗಳ ಉತ್ಪಾದನೆ ಶಕ್ತಿ ಬಿಡುಗಡೆಯಾಗುತ್ತಿರುವುದರ ಸೂಚಿ. ಆಲ್ಕೋಹಾಲ್ ಹುದುಗುವಿಕೆ ಆಲ್ಕೋಹಾಲಿಕ್ ಡಿಹೈಡ್ರೋಜೆನೆನ್ಸಿಸ್ ಎನ್ನುವ ಕಿಣ್ವಗಳ ಚಟುವಟಿಕೆಯ ಫಲ. ಇವುಗಳು ಪ್ರತಿ ಸಕ್ಕರೆಯ ಅಣುವಿನಿಂದಲೂ ಎರಡು ಇಥನಾಲ್ ಅಣುಗಳನ್ನು, ಎರಡು ಕಾರ್ಬನ್ ಡೈಆಕ್ಸೈಡ್ ಅಣುಗಳನ್ನು ತಯಾರಿಸುತ್ತವೆ. ಬ್ರೆಡ್ಡು ಮತ್ತು ವೈನ್ ತಯಾರಿಕೆಯ ವೇಳೆ ನಡೆಯುವ ಜನಪ್ರಿಯ ಕ್ರಿಯೆ ಇದು. ಹಾಗಂದ ಮಾತ್ರಕ್ಕೆ ಹುದುಗುವಿಕೆಯಿಂದ ಯಾವಾಗಲೂ ಆಲ್ಕೋಹಾಲೇ ಉತ್ಪಾದನೆ ಆಗುತ್ತದೆ ಎಂದು ತಿಳಿಯಬೇಡಿ. ಕೆಲವು ಸೂಕ್ಷ್ಮಜೀವಿಗಳು ಮೀಥೇನು ಅನಿಲವನ್ನು ತಯಾರಿಸುತ್ತವೆ. ಅಂತಹ ಹುದುಗುವಿಕೆಯನ್ನು ಮೀಥೇನು ಜನಕ ಕ್ರಿಯೆ ಎಂದು ಕರೆಯುತ್ತಾರೆ. ಗೋಬರ್ ಅನಿಲ ಯಂತ್ರದಲ್ಲಿ ಇದೇ ಕ್ರಿಯೆ ನಮಗೆ ಬೇಕಾದ ಅನಿಲವನ್ನು ಉತ್ಪಾದಿಸುತ್ತದೆ. ಹುದುಗುವಿಕೆಯ ವೇಳೆ ಲ್ಯಾಕ್ಟಿಕ್ ಆಮ್ಲ ತಯಾರಾದರೆ ಅಂತಹ ಕ್ರಿಯೆಯನ್ನು ಲ್ಯಾಕ್ಟಿಕ್ ಹುದುಗುವಿಕೆ ಎನ್ನುತ್ತಾರೆ. ಇದು ಹಾಲಿನಲ್ಲಿ ಜರಗಿದಾಗ ರುಚಿಯಾದ ಸ್ವಾದಿಷ್ಟ ಮೊಸರು ತಯಾರಾಗುತ್ತದೆ. ಆದರೆ ನಮ್ಮ ಸ್ನಾಯುಗಳಲ್ಲಿ ನಡೆದಾಗ ಸ್ನಾಯುಗಳು ದಣಿದು ನೋವು ಉಂಟಾಗುತ್ತದೆ. ನಂಬಿಕೆಯಾಗಲಿಲ್ಲವೇ? ಅತಿಯಾಗಿ ವ್ಯಾಯಾಮ ಮಾಡಿದಾಗ ನಮ್ಮ ಸ್ನಾಯುಗಳು ಶಕ್ತಿಯನ್ನು ಉತ್ಪಾದಿಸುವ ಆತುರದಲ್ಲಿರುತ್ತವೆ. ಆದರೆ ಅದಕ್ಕೆ ತಕ್ಕ ವೇಗದಲ್ಲಿ ಉಸಿರಾಟ ನಡೆದಿರುವುದಿಲ್ಲ. ಹೀಗಾಗಿ ಸಾಕಷ್ಟು ಆಮ್ಲಜನಕ ದೊರಕದೆಯೇ ಸ್ನಾಯುಗಳು ಸಕ್ಕರೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪಾದಿಸುವ ಬದಲಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಲ್ಯಾಕ್ಟಿಕ್ ಆಮ್ಲವನ್ನು ತಯಾರಿಸುತ್ತವೆ. ಆಲ್ಕಹಾಲು ಹಾಗೂ ಮೊಸರಿನಲ್ಲಿ ಅಷ್ಟೊಂದು ವ್ಯತ್ಯಾಸವಿದ್ದರೂ ಎರಡೂ ಒಂದೇ ಪ್ರಕ್ರಿಯೆ, ಅರ್ಥಾತ್ ಅವೆರಡು ಹುದುಗುವಿಕೆಯ ಫಲಗಳು. ಎರಡೂ ಆಕ್ಸಿಜನ್ ಇಲ್ಲದ ಪರಿಸ್ಥಿತಿಯಲ್ಲಿಯೇ ಹುಟ್ಟುತ್ತವೆ. ಮೊಸರು ಅನುಕೂಲಿ ಸೂಕ್ಷ್ಮಜೀವಿಗಳ ಆಗರವಾದರೆ ಆಲ್ಕೋಹಾಲು ಮಾದಕ ಪೇಯ. ಹಾ, ಈ ಹುದುಗುವಿಕೆ ಎನ್ನುವುದು ಕೇವಲ ಪ್ರಯೋಗಾಲಯಗಳಲ್ಲಿ ಇಲ್ಲವೇ ಅಡುಗೆ ಮನೆಯಲ್ಲಿ ಮಾತ್ರ ಆಗುವ ಕ್ರಿಯೆ ಎಂದುಕೊಳ್ಳಬೇಡಿ. ಇದು ನಮ್ಮ ನಿಮ್ಮ ಹೊಟ್ಟೆಯೊಳಗೂ ನಡೆಯುತ್ತಿರಬಹುದು. ಆಕ್ಸಿಜನ್ ಸಾಕಷ್ಟು ದೊರೆಯದಿದ್ದಾಗ ಸ್ನಾಯುಗಳು ತಾತ್ಕಾಲಿಕವಾಗಿಯಾದರೂ ಲ್ಯಾಕ್ಟಿಕ್ ಆಮ್ಲವನ್ನು ತಯಾರಿಸುತ್ತವೆ. ಇದು ಹಾಗೆ ಸಂಗ್ರಹವಾದಾಗ ದಣಿವಾದಂತೆ ನೆನೆಸುತ್ತದೆ. ಹೂಸು ಬಿಡುವುದು ಕೂಡ ನಮ್ಮ ದೇಹದಲ್ಲಿ ನಡೆಯುತ್ತಿರುವ ಹುದುಗುವಿಕೆಯ ವಿಪರೀತ ಫಲ ಎನ್ನಬಹುದು. ಕೆಲವು ಆಹಾರಗಳನ್ನು ನಮ್ಮ ದೇಹ ಪೂರ್ಣವಾಗಿ ಅರಗಿಸಿಕೊಳ್ಳದಿದ್ದಾಗ ಕರುಡಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಚುರುಕಾಗುತ್ತವೆ. ಅರಗದೇ ಉಳಿದ ಆಹಾರವನ್ನು ಅರೆದು ಕೆಟ್ಟ ವಾಸನೆಯ ಅನಿಲವನ್ನು ಉತ್ಪಾದಿಸುತ್ತವೆ. ಅದೇ ಹೂಸು. ಇನ್ನು ಕಳ್ಳಿನ ಬಗ್ಗೆ ನೆನಪಿಸಬೇಕಿಲ್ಲ ಅಲ್ಲವೇ? ಅದು ಹುಳಿತ ಹಣ್ಣುಗಳು, ಧಾನ್ಯ ಅಥವಾ ಎಳನೀರಿನಿಂದ ತಯಾರಾದ ಮಾದಕ ಪೇಯ. ಅದನ್ನೇ ಭಟ್ಟಿ ಇಳಿಸಿ ಆಲ್ಕೋಹಾಲ್ ಅನ್ನು ತಯಾರಿಸಬಹುದು. ಹಣ್ಣು ಮತ್ತು ಧಾನ್ಯಗಳಲ್ಲಿ ಇರುವ ಸಕ್ಕರೆಯನ್ನು ಈಸ್ಟು ಇಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸುತ್ತದೆ. ಜೊತೆಗೆ ಸ್ವಲ್ಪ ಶಕ್ತಿಯೂ ಬಿಡುಗಡೆ ಆಗುತ್ತದೆ. ನೀರ ಬಗ್ಗೆ ಕೇಳಿದ್ದೀರಲ್ಲ, ಅದೇ ತೆಂಗಿನ ಮಕರಂದ. ಗಾಳಿ ತಗುಲಿದ ಕೂಡಲೇ ಹುಳಿಯಾಗಿ ಬಿಡುತ್ತದೆ. ಸಿಹಿ ಸಿಹಿ ನೀರ ಹಾಗೂ ಹುಳಿ ಮಾದಕ ಪೇಯವಾದ ಹೆಂಡ, ಇವೆರಡರ ನಡುವೆ ವ್ಯತ್ಯಾಸಕ್ಕೆ ಕಾರಣವೇ ಹುದುಗುವಿಕೆ. ಈಚಲ ಮರದ ಕೆಳಗೆ ಕುಳಿತು ಮಜ್ಜಿಗೆ ಕುಡಿದಂತೆ ಎನ್ನುವ ಗಾದೆ ಕೇಳಿದ್ದೀರಿ. ಈಚಲ ಮರದ ಕೆಳಗೆ ಕುಳಿತು ಹಾಲನ್ನೇ ಕುಡಿದರೂ ನಂಬಲಾಗದು ಎನ್ನುವುದು ಇದರ ಅರ್ಥ. ಏಕೆಂದರೆ ಮಜ್ಜಿಗೆ ಹಾಗೂ ಹೆಂಡದ ನಡುವೆ ಹೆಚ್ಚು ವ್ಯತ್ಯಾಸವಿಲ್ಲವಷ್ಟೇ.
ನೀರಾವು ಪೌಷ್ಟಿಕವಾದ ಪಾನೀಯವಾಗಿದ್ದು, ಇತ್ತೀಚೆಗೆ ಆಹಾರ ಸಂರಕ್ಷಣಾ ತಂತ್ರಜ್ಞಾನಗಳ ಪ್ರಗತಿಯೊಂದಿಗೆ ನೀರ ಮಾರ್ಕೆಟಿಂಗ್ ಹೆಚ್ಚುತ್ತಿದೆ. ನೀರ ತೆಂಗಿನಕಾಯಿ ರೈತರ ಆದಾಯವನ್ನು ಉತ್ತಮಗೊಳಿಸುವುದಲ್ಲದೆ ಉದ್ಯೋಗ ಅವಕಾಶವನ್ನೂ ಕೂಡ ಹೆಚ್ಚಿಸುತ್ತಿದೆ. ಆದರೆ ಇದರ ವ್ಯಾಪಾರದಲ್ಲಿ ಯಶಗಳಿಸುವುದು ಕ್ಲಿಷ್ಟಕರ, ಏಕೆಂದರೆ ನೀರಾವು ಬಹುಬೇಗ ಹಾಳಾಗುತ್ತದೆ. ಹಾಗಾದರೆ ನೀರಾದ ಬಾಳಿಕೆ ಅವಧಿಯನ್ನು ಹೆಚ್ಚಿಸುವುದಾದರೂ ಹೇಗೆ? ಇದರ ಬಗ್ಗೆ ತಿಳಿಸಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚಕ್ರವರ್ತಿ ಎ. ನಮಸ್ಕಾರ ಸರ್.
ನಮಸ್ಕಾರ.
ನೀರಾವನ್ನು ಹೆಚ್ಚು ಸಮಯ ಇಡಲು ಸಾಧ್ಯವಿಲ್ಲ, ಏಕೆ?
ನೀರದಲ್ಲಿ ಈಸ್ಟ್ ಮತ್ತೆ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮ ಜೀವಿಗಳಿರ್ತವೆ. ಇವು ಅಲ್ಲಿ ಹುದುಗುವಿಕೆಯನ್ನು ಚುರುಕುಗೊಳಿಸುತ್ತವೆ. ಇದರ ಫಲವಾಗಿ ನೀರ ಹುಳಿತು ಹೆಂಡ ಆಗುತ್ತೆ. ಅಂದರೆ ನೀರ ಇಳಿಸುವಾಗ ಮತ್ತೆ ಅದನ್ನು ಶೇಖರಿಸುವಾಗ ಅದು ಈಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದನ್ನ ನಾವು ಸ್ವಯಂ ಹುದುಗುವಿಕೆ ಅಂತ ಹೇಳ್ತೀವಿ. ಮತ್ತು ನೀರ ಇಳಿಸುವಾಗ ಸಾಕಷ್ಟು ಸ್ವಚ್ಛತೆ ಕಾಪಾಡದಿದ್ದರೆ ಕೂಡ ಅದು ನೀರಾದ ಪೌಷ್ಟಿಕತೆಯನ್ನ ಹಾಳುಗೆಡುವುತ್ತೆ. ನೀರದಲ್ಲಿ ಸಕ್ಕರೆ ಅಂಶ, ಕಿಣ್ವ ಮತ್ತು ಇತರ ಪೌಷ್ಟಿಕಾಂಶಗಳು ಹೆಚ್ಚಾಗಿರುವುದರಿಂದ ನೀರನ್ನ ಒಂದು ಸ್ವಲ್ಪವೇ ಸ್ವಲ್ಪ ಗಾಳಿಗೆ ಒಡ್ಡಿದಾಗ ಕೂಡ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಚುರುಕಾಗಿ ನೀರ ಹುದುಗಿ ಹುಳಿ ಹುಳಿಯಾದ ಹೆಂಡ ಆಗುತ್ತದೆ.
ನೀರ ಇಳಿಸಿದ ಎಷ್ಟು ಸಮಯದವರೆಗೆ ಸಂಗ್ರಹಿಸಿಡಬಹುದು?
ಸಾಂಪ್ರದಾಯಿಕವಾಗಿ ನೀರವನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸುಣ್ಣ ಇಲ್ಲವೇ ನಿಂಬೆ ಹಣ್ಣನ್ನು ಹಾಕಿ ಸಂರಕ್ಷಿಸಿ ಇಡ್ತಾರೆ. ನೀರವನ್ನು ಇಳಿಸುವಾಗ ಅದು ಆಲ್ಕೋಹಾಲ್ ಆಗದಂತೆ ಇದು ತಡೆಯುತ್ತೆ. ಇದಕ್ಕೆ ಪರ್ಯಾಯವಾಗಿ ಇವತ್ತಿನ ದಿನಗಳಲ್ಲಿ ಕೋಕೋನಟ್ ಬೋರ್ಡ್ ಅಂತ ನಾವೇನು ಹೇಳ್ತೀವಿ, ಅಂದರೆ ತೆಂಗು ಅಭಿವೃದ್ಧಿ ಪ್ರಾಧಿಕಾರದ ಸೂಚನೆ ಪ್ರಕಾರ AFS ಅನ್ನ ಬಳಸ್ತೀವಿ. AFS ಅಂದ್ರೆ ಆಂಟಿ ಫರ್ಮೆಂಟೇಷನ್ ಸೊಲ್ಯೂಷನ್ ಅಂತನ್ಬಿಟ್ಟು, ಇದು ಹುದುಗುವಿಕೆಯನ್ನು ತಡೆಯುತ್ತೆ. ಆದರೆ ಹೆಚ್ಚೆಚ್ಚು ರಾಸಾಯನಿಕಗಳು ಸಂರಕ್ಷಕಗಳನ್ನು ಬಳಸೋದ್ರಿಂದ ಮನುಷ್ಯರ ಆರೋಗ್ಯದ ಮೇಲೆ ಪ್ರತಿಕೂಲವಾದ ಪರಿಣಾಮ ಬರಬಹುದು. ಹೀಗಾಗಿ ಇದನ್ನು ಬಳಸೋದು ಅಷ್ಟು ಒಳ್ಳೆಯದಲ್ಲ ಅನ್ಸುತ್ತೆ. ನೀರ ಗಾಳಿಗೆ ಒಡ್ಡಿಕೊಂಡ ತಕ್ಷಣ ಹುದುಗುವಿಕೆ ಆರಂಭ ಆಗುತ್ತೆ. ಆದ್ರಿಂದ ಅದನ್ನ ಗಾಳಿಗೆ ಒಡ್ಡೋದಿಕ್ಕೂ ಮುಂಚೆನೆ ಶೀತಲ ವಾತಾವರಣದಲ್ಲಿ ಸಂಗ್ರಹ ಮಾಡೋದು ಒಳ್ಳೆಯದು.
ನೀರ ಇಳಿಸುವ ಉತ್ತಮವಾದ ವಿಧಾನವನ್ನ ತಿಳಿಸಿ.
ಮೊದಲು ಆರೋಗ್ಯವಾಗಿರುವಂತಹ ತೆಂಗಿನ ಮರದಲ್ಲಿ ಬಲಿತಿರುವಂತ ಅರಳದೇ ಇರುವಂತಹ ಹೊಂಬಾಳೆ ಗುರುತಿಸಬೇಕು. ಮರಗಳ ಮೇಲ್ಭಾಗವನ್ನ ನೀರ ಇಳಿಸೋದಕ್ಕಿಂತ ಮುಂಚೆ ಸ್ವಚ್ಛಗೊಳಿಸಬೇಕು. ಅನಂತರ ಹಾಗೆ ಯಾವ ಹೊಂಬಾಳೆಯನ್ನ ಗುರುತಿಸಿರ್ತೀವೋ ಅದರ ಮೇಲ್ಭಾಗದಿಂದ ಹಿಡಿದು ಕೆಳಗಿನ ತುದಿಯವರೆಗೂ ಶುದ್ಧವಾದ ನೀರಲ್ಲಿ ತೊಳಿಬೇಕು. ತೊಳೆದ ಮೇಲೆ ಟಿಶ್ಯೂ ಕಾಗದದಿಂದ ಒರೆಸಿ ಒಣಗೋದಕ್ಕೆ ಬಿಡಬೇಕು. ನೀರವನ್ನು ಇಳಿಸುವಂತವರು ಸಾಧಾರಣವಾಗಿ ಒಳ್ಳೆ ವೃತ್ತಿಪರವಾದ ಕೌಶಲ್ಯ ಇರುವಂತವರು. ಇವರು ಶುಚಿಯಾದ ಹೊಂಬಾಳೆಯನ್ನು 3-4 ದಿನಗಳ ಕಾಲ ನಿಧಾನವಾಗಿ ತಟ್ಟುತ್ತಾರೆ. ತದನಂತರ ಹೊಂಬಾಳೆ ತುದಿಯನ್ನ ಒಂದು ಮೊಂಚಾದ ಚಾಕುವಿನಿಂದ ಕತ್ತರಿಸ್ತಾರೆ. ಇದು ಪಾರಂಪರಿಕವಾಗಿ ಬಂದಿರುವಂತಹ ಒಂದು ಪದ್ಧತಿ. ಅದಕ್ಕೋಸ್ಕರವಾಗಿ ಕೆಲವು ಸಾಂಪ್ರದಾಯಿಕ ಆಯುಧವನ್ನು ಕೂಡ ಬಳಸ್ತಾರೆ. 10-15 ದಿನಗಳ ಕಾಲ ಹೀಗೆ ಹೊಂಬಾಳೆಯನ್ನ ತಟ್ಟಬೇಕು. ಮುಂಜಾನೆ ಮತ್ತು ಸಂಜೆ ಕಾಲದಲ್ಲಿ ನೀರ ಇಳಿಸೋದನ್ನ ಅಭ್ಯಾಸ ಮಾಡ್ತಾರೆ. ಕತ್ತರಿಸಿದ ಹೊಂಬಾಳೆ ಇದೆಯಲ್ಲ, ಅದರ ಭಾಗವನ್ನ ಪ್ಲಾಸ್ಟಿಕ್ ಜಾಲರಿ ಹಾಕಿ ಮುಚ್ಚಬೇಕು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ಜೀವಿಗಳು ಅಥವಾ ಕೀಟಗಳು ಅದನ್ನ ಕಾಡೋದಿಲ್ಲ. ಇದಲ್ಲದೆ ಹೊಂಬಾಳೆ ಯಾವಾಗ್ಲೂ ಒದ್ದೆಯಾಗಿ ಇರುತ್ತೆ, ಯಾಕಂದ್ರೆ ಅದರಿಂದ ಆ ರಸ ಒಸರತ ಇರೋದ್ರಿಂದ ಅದು ಒದ್ದೆಯಾಗಿರುತ್ತೆ. ಆ ಹೂಗುಚ್ಚದ ಕೆಳಗಿನ ಭಾಗ ಇದೆಯಲ್ಲ, ಅಲ್ಲಿ ಸಕ್ಕರೆ ಅಂಶ ಸೋರಿ ಕೂಡ್ಕೊಳ್ಳೋದ್ರಿಂದ ಇಡೀ ಹೂಗುಚ್ಚ ಕೂಡ ಹಾಳಾಗಬಹುದು. ಆದ್ರಿಂದ ಕತ್ತರಿಸಿದ ಭಾಗಕ್ಕೆ ಜೇಡಿ ಮಣ್ಣನ್ನ ಅಂಟಿಸ್ತಾರೆ. ಈ ಜೇಡಿ ಮಣ್ಣನ್ನು ಕೂಡ ಆಟೋಕ್ಲೇವ್ ಮಾಡಿ ಶುದ್ಧವ ಮಾಡಿ ಆಮೇಲೆ ಅಂಟಿಸೋದು ಒಳ್ಳೇದು. ನೀರ ಇಳಿಸುವವರು ಸಾಧಾರಣವಾಗಿ ಜೇಡಿ ಮಣ್ಣನ್ನು ಹಚ್ಚುವಾಗ ಕೈಗೆ ಗ್ಲೌಸ್ ಹಾಕೊಂಡಿದ್ರು ಒಳ್ಳೇದು. ಇದರಿಂದ ಅಲ್ಲಿ ಮಾಲಿನ್ಯ ಆಗೋದನ್ನ ತಡಿಬಹುದು ಅಥವಾ ಸೋಂಕಾಗೋದನ್ನ ತಡಿಬಹುದು. ಸಾಂಪ್ರದಾಯಿಕವಾಗಿ ನೀರ ಸಂಗ್ರಹಿಸೋದಕ್ಕೆ ಮಡಕೆಗಳನ್ನು ಉಪಯೋಗಿಸ್ತಾರೆ. ಈ ಮಡಕೆಗಳನ್ನ ಶುದ್ಧ ಮಾಡಿ ಮತ್ತೆ ಶುಚಿಗೊಳಿಸದೇ ಇದ್ದಾಗ ಅವು ನೀರವನ್ನ ಕಲುಷಿತಗೊಳಿಸುತ್ತೆ. ಆದ್ರಿಂದ ನೀರ ಇಳಿಸೋದಕ್ಕೆ ಮೊದಲು ಮಡಕೆಗಳನ್ನ ಶುದ್ಧವಾಗಿ ತೊಳಿಬೇಕು, ಅಥವಾ ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಶುದ್ಧವಾದ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸೋದು ಒಳ್ಳೇದು. ಪ್ರಾರಂಭದಲ್ಲಿ ಒಂದು ಹೂಗುಚ್ಚ ಸುಮಾರು 100-200 ಮಿಲಿ ನೀರ ಕೊಡುತ್ತೆ. ಮುಂಜಾನೆ ಮತ್ತೆ ಸಂಜೆ ಹೊತ್ತಲ್ಲಿ ಮಡಿಕೆಗಳನ್ನ ಕಟ್ಟಿ ನೀರನ್ನ ಇಳಿಸ್ತಾರೆ. ಬೆಳಿಗ್ಗೆ ಕಟ್ಟಿದ ಮಡಿಕೆನ ಸಾಯಂಕಾಲದ ಸಮಯದಲ್ಲಿ ತೆಗಿತಾರೆ, ಹಾಗೂ ಸಂಜೆ ಕಟ್ಟಿದ ಮಡಿಕೆಗಳನ್ನ ಬೆಳಿಗ್ಗೆ ಸಮಯದಲ್ಲಿ ಮರದಿಂದ ಇಳಿಸ್ತಾರೆ. ಈಚಲು ಮರ ದಿನಕ್ಕೆ ಸುಮಾರು 2 ಲೀಟರ್ನಷ್ಟು ನೀರ ಕೊಡುತ್ತೆ. ಆದರೆ ಮರಗಳು ಆರೋಗ್ಯವಾಗಿದ್ರೆ ಇಳುವರಿ ಮೊತ್ತ 3-4 ಲೀಟರ್ ವರೆಗೂ ಕೂಡ ಇರಬಹುದು. ನೀರಾದ ಇಳುವರಿ ಮರ ಎಷ್ಟೆತ್ತರ ಇದೆ, ಅದರ ವಯಸ್ಸು ಎಷ್ಟು ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸಾಂಪ್ರದಾಯಿಕವಾಗಿ ನೀರ ಇಳಿಸುವ ಕ್ರಮ ಒಳ್ಳೇದೇನೆ, ಆದರೆ ಅಲ್ಲಿ ನಾವು ಸುಣ್ಣದ ನೀರನ್ನು ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸ್ತೀವಿ. ಇದರಿಂದ ಆಗೋ ತೊಂದರೆ ಅಂದ್ರೆ ಅದರಲ್ಲಿ ಆಮ್ಲಗಳು ಹೆಚ್ಚಾಗುತ್ತೆ ಮತ್ತು ಸಂರಕ್ಷಕಗಳು ಹೆಚ್ಚಾಗುತ್ತೆ. ಇದಕ್ಕಿಂತ ಒಳ್ಳೆ ವಿಧಾನ ಅಂದ್ರೆ ನೀರವನ್ನ ಶೀತಲ ವಾತಾವರಣದಲ್ಲಿ ಇಳಿಸುವಂತಹದ್ದು. ಅಂದ್ರೆ ಕಾಸರಗೋಡಿನ ಸಿಪಿಸಿ ರಾಯ್ ಅವರು ಸಲಹೆ ಮಾಡೋ ಹಾಗೆ ಮಡಿಕೆಗಳಲ್ಲಿ ಮಂಜುಗಡ್ಡೆಯನ್ನು ಇಟ್ಟು ನೀರವನ್ನ ಶೇಖರಿಸೋದು. ನೀರವನ್ನ ಮರದಿಂದ ಇಳಿಸಿದ ಮೇಲೆ ಪಾಶ್ಚರೀಕರಣ ಮಾಡಿ ಅದನ್ನ ಪಾನೀಯ ಅಂದ್ರೆ ಕುಡಿಯೋದಕ್ಕೆ ಸಿದ್ಧ ಮಾಡೋವರೆಗೂ ಈ ರೀತಿ ಶೀತಲ ವಾತಾವರಣದಲ್ಲಿ ತಂಪು ವಾತಾವರಣದಲ್ಲಿ ಇರಿಸಬೇಕು.
ನೀರವನ್ನು ಇಳಿಸಿದ ನಂತರ ಅದನ್ನ ಹುದುಗುವಿಕೆಯಿಂದ ತಡೆಯಲು ಯಾವ ವಿಧಾನ ಅನುಸರಿಸಬೇಕು?
ನೀರ ಹುಳಿ ಆಗದೆ ಇರೋ ರೀತಿಯಲ್ಲಿ ತಡೆಯೋದಕ್ಕೆ ಮಾಡಬಹುದಂತ ಒಂದು ಉತ್ತಮ ವಿಧಾನ ಅಂದ್ರೆ ಮೊದಲು ಅದನ್ನ ಸರಿಯಾಗಿ ಶೋಧಿಸಿ ಆಮೇಲೆ ಪಾಶ್ಚರೀಕರಣ ಮಾಡೋದು. ಪಾಶ್ಚರೀಕರಣ ಮಾಡಿದ್ಮೇಲೆ ಬಾಟ್ಲುಗಳಿಗೆ ತುಂಬಿಸಿದ್ರೆ ಅದು ಸುಮಾರು 2-3 ತಿಂಗಳ ಕಾಲ ಬಾಳಿಕೆ ಬರುತ್ತೆ. ಇನ್ನೊಂದು ವಿಧಾನ ಅಂದ್ರೆ ನೀರನ್ನ ಶೋಧಿಸಿದ ಮೇಲೆ ಅದನ್ನ ಶೀತಲ ವಾತಾವರಣದಲ್ಲಿ ಇರಿಸಿದ್ರೆ ಹೆಚ್ಚು ಅಂದ್ರೆ 1-2 ದಿನಗಳ ಕಾಲ ಅಂದ್ರೆ 24-34 ಗಂಟೆಗಳ ಕಾಲ ಅದು ಹುದುಗದೆ ಉಳಿಯುತ್ತೆ. ನೀರ ಸ್ವಯಂ ಹುದುಗಿದ್ರೂ ಕೂಡ ಅಥವಾ ಸ್ವಯಂ ಹುಳಿ ತನ್ನಂತಾನೆ ಹುಳಿಯಾದ್ರೂ ಕೂಡ ನಮ್ಮ ಒಂದು ಪ್ರಮುಖವಾದ ಕಾಳಜಿ ಏನಪ್ಪಾ ಅಂದ್ರೆ ಶುದ್ಧವಾದ ಆಲ್ಕೋಹಾಲ್ ಅಂಶ ಇಲ್ಲದೆ ಇರುವಂತಹ ನೀರವನ್ನ ಉತ್ಪಾದಿಸೋದು. ಈ ನಿಟ್ಟಿನಲ್ಲಿ ನೀರ ಅದು ಇದಕ್ಕಿದ್ದಾಗೆ ತನಗತಾನೆ ಹುಳಿಯಾಗೋದನ್ನ ತಡೆಯೋದು ಒಂದು ದೊಡ್ಡ ಸವಾಲು. CFTRA ಈ ನಿಟ್ಟಿನಲ್ಲಿ ಹಲವಾರು ಕೆಲಸ ಮಾಡಿದೆ. 2 ತಿಂಗಳ ಕಾಲ ಕೆಡದೆ ಉಳಿಯುವಂತಹ ನೀರವನ್ನ ಸಂಸ್ಕರಣ ಮಾಡುವಂತಹ ತಂತ್ರಜ್ಞಾನವನ್ನು ಕೂಡ ಅಭಿವೃದ್ಧಿಪಡಿಸಿದೆ. ನೀರವನ್ನ ಸಾಂದ್ರೀಕರಿಸಿದ್ರೆ ಆಗ ಅದರ ಬಾಳಿಕೆಯನ್ನ 6 ತಿಂಗಳಿಗೆ ಹೆಚ್ಚಿಸಬಹುದು. ಸಾಂದ್ರೀಕರಿಸೋದು ಅಂದ್ರೆ ಕಾನ್ಸಂಟ್ರೇಟ್ ಮಾಡೋದು. ಈ ಹೊಸ ತಂತ್ರಜ್ಞಾನ ಕೂಡ ಈಗ ವ್ಯಾಪಾರಕ್ಕೆ ಸಿದ್ಧವಾಗಿದೆ.
ಕೇಳುಗರೆ, ಇದು ಈ ಪಕ್ಷದ ಊಟ ಪಾಠ. ನಿಮಗೆ ರುಚಿಸಿತೆ? ಇಂಗ್ಲಿಷು ಮೂಲ ಅಮೃತೇಶ್ವರಿ ಮತ್ತು ಮಾದಲಾಂಬಿಕಾ, ಕನ್ನಡಕ್ಕೆ ಅಮೃತೇಶ್ವರಿ ಮತ್ತು ಮಾದಲಾಂಬಿಕಾ, ಪ್ರಸ್ತುತಿ ಶರತ್ ಬೀಜೂರ್, ನವ್ಯ ಮತ್ತು ಮಾದಲಾಂಬಿಕಾ. ಊಟಪಾಠದ ನಿರ್ಮಾಣ ಹಾಗೂ ವಿತರಣೆ CSIR CFTRA. ಈ ಉಚಿತ ಪತ್ರಿಕೆಯನ್ನು ನೀವು ಉಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟಪಾಠದ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ವಾಟ್ಸ್ಆಪ್ ಮೂಲಕ 9449912618 ಅಥವಾ 0821255910 ನಂಬರನ್ನು ಸಂಪರ್ಕಿಸಿ, ಇಲ್ಲವೇ ಕರೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ಊಟಪಾಠ ಪ್ರಯತ್ನಿಸುವುದು. ಮುಂದಿನ ಪಕ್ಷ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.